ಸೊ ನಾವು ಕನ್ನಡದಲ್ಲಿ ಈ ಭಾವನ, ನಾವು ಹೋದ ಕ್ಲಾಸ್ನಲ್ಲಿ ಸಂಭವ ಅನ್ನುವ ಹೆಸರನ್ನು ನಾವು ನೋಡಿದ್ದೀವಿ, ಇವತ್ತು ಭಾವನ ಅನ್ನುವುದನ್ನು ನೋಡ್ತೀವಿ. ಈ ಹೆಸರುಗಳನ್ನು ನೋಡುವಾಗ ಒಂದು ಕೆಲವು ಸಂಶಯಗಳು ಬರುತ್ತೆ. ಏನಂತ ಹೇಳಿದರೆ, ಅಲ್ಲಿ ನಾವು ಒಂದು ಹೆಸರಿನಲ್ಲಿ ನೋಡಿದ ಗುಣಗಳನ್ನೇ ಇನ್ನೊಂದು ಹೆಸರಿನಲ್ಲಿ ನೋಡ್ತಾ ಇದ್ದೀವಲ್ವ, ಎಲ್ಲ ಹೆಸರುಗಳಲ್ಲಿ ತುಂಬ ಓವರ್ ಲ್ಯಾಪ್ ಇದೆ, ಅಲ್ಲಿ ಬಂದದ್ದೇ ಇಲ್ಲಿ ಕಾಣ್ತೀವಿ, ಇಲ್ಲಿ ಬಂದದ್ದೇ ಇಲ್ಲಿ ಕಾಣ್ತೀವಿ, ಈ ಗುಣಗಳು, ಹೆಸರುಗಳು, ಅರ್ಥಗಳು ತುಂಬ ಒಂಥರಹ ಗೊಂದಲ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಹಾಗಿದೆ. ಈ ಹೆಸರುಗಳಲ್ಲೆಲ್ಲ ಕೂಡ ಇಷ್ಟೊಂದು ಸಾಮ್ಯತೆ ಇದೆಲ್ಲವ, ಇದು ನಾವು ಹೇಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳುವುದು? ಈ ವಿಷ್ಣು ಸಹಸ್ರನಾಮದ ಹೆಸರುಗಳನ್ನು ಕೇಳುವಾಗ ನಾವು ಯಾವ ವಿಧವಾಗಿ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳುವುದು ಅನ್ನುವ ಸಂಶಯ ಬರುತ್ತೆ. ಆದರೆ ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡ್ರಿ, ನಿಜವಾಗಿ ಭಗವಂತನ ಗುಣಗಳು ಅನಂತ ಗುಣಗಳು, ಪ್ರತಿಯೊಂದು ಒಂದು ಗುಣದೊಳ ಅನಂತ ಗುಣಗಳು, ಒಂದು ರೂಪದಲ್ಲಿ ಅನಂತ ರೂಪಗಳು ಅಂಥೇಳಿ ಹರಿಕಥಾಂಸಾದ ಹೇಳಿದಂತೆ ಪ್ರತಿಯೊಂದು ಗುಣದಲ್ಲಿಯೂ ಅನೇಕ ಗುಣಗಳನ್ನು ಕಾಣಬಹುದು. ಉದಾಹರಣೆಗೆ ಭಗವಂತ ಅವನು ಸರ್ವಜ್ಞನಾಗಿದ್ದಾನೆ, ಜ್ಞಾನ ಸ್ವರೂಪ ಅಂತ ಹೇಳ್ತೀವಿ. ಅದೇ ವಿಧವಾಗಿ ಅವನು ಆನಂದ ಸ್ವರೂಪ, ಅವನು ಪರಮ ಕರುಣಾಮಯ, ಪರಮ ಸುಂದರ, ಈ ವಿಧವಾಗಿ ಅನೇಕ ಗುಣಗಳನ್ನು ಹೇಳ್ತೀವಿ. ಅನಂತತ್ವದಲ್ಲಿ ಎಲ್ಲ ಗುಣಗಳು ಅದು ಒಂದು ಕಡೆ ಸೇರತ್ತೆ. ಹೇಗೆ ಅಂದರೆ, ಯಾರಿಗಾದರೆ ಅನಂತ ಜ್ಞಾನ ಇದೆಯೋ, ಫೈನೈಟ್ ಜ್ಞಾನ ಅಲ್ಲ, ಜ್ಞಾನ ಅನಂತವಾಗಿದೆಯೋ, ಅವನಿಗೆ ಆಟೋಮ್ಯಾಟಿಕ್ ಆಗಿ ಸಹಜವಾಗಿ ಅನಂತ ಜ್ಞಾನ ಇದೆ. ಆದ್ದರಿಂದ ಅನಂತ ಆನಂದವನ್ನು ಹೇಗೆ ಪಡೆಯಬೇಕನ್ನುವ ಜ್ಞಾನವೂ ಇದೆ. ಆದ್ದರಿಂದ ಅನಂತವಾದ ಆನಂದವು, ಅನಂತ ಜ್ಞಾನವುಳ್ಳವನು ಅನಂತ ಆನಂದವನ್ನು ಹೇಗೆ ಪಡೆಯಬೇಕಂತ ಗೊತ್ತಾಗಿರುತ್ತೆ, ಅನಂತ ಆನಂದವನ್ನು ಪಡಿತಾನೆ. ಅನಂತ ಜ್ಞಾನವುಳ್ಳವನು ಅನಂತ ಕರುಣೆಯನ್ನು ಹೇಗೆ ತೋರಿಸಬೇಕು ಅಂತ ಗೊತ್ತು, ಅನಂತ ಸೌಂದರ್ಯವನ್ನು ಹೇಗೆ ಇಟ್ಕೋಬೇಕಂತ ಗೊತ್ತು. ಹೀಗೆ ಆ ಅನಂತ ಜ್ಞಾನ ಇರುವುದರಿಂದ ಎಲ್ಲ ಗುಣಗಳಲ್ಲಿ ಬಂದು ಸೇರುತ್ತೆ. ಆ ಜ್ಞಾನದಿಂದ ಎಲ್ಲ ಗುಣಗಳನ್ನು ನೋಡಬಹುದ್ರಿ? ಕರುಣೆಯಿಂದ ಎಲ್ಲ ಗುಣಗಳನ್ನು ನೋಡುವುದು ಹೇಗೆ? ಅನಂತ ಕರುಣೆ ಉಳ್ಳವನು, ಅವನಿಗೆ ಅನಂತ ಜ್ಞಾನವು, ಅನಂತ ಆನಂದವು ಇವೆಲ್ಲ ಇಳುವುದು ಹೇಗೆ ನಾವು ನೋಡುವುದು ಅಂತ ಹೇಳಿದರೆ, ಯಾರು ಅನಂತ ಕರುಣೆ ತೋರಿಸಬೇಕಂದ್ರೆ ಎಲ್ಲರೂ ಇನ್ನ ಕರುಣೀಯರಾಗಿದ್ದಾರೆ, ಇವನು ಕರುಣಾಮಯ, ಎಲ್ಲರೂ ಕರುಣಾ ಪಾತ್ರರಾಗಿದ್ದಾರೆ, ಎಲ್ಲರ ಮೇಲೆ ಕರುಣೆ ತೋರಿಸುವ ಸಾಮರ್ಥ್ಯ ಇವನಿಗಿದೆ ಅಂದರೆ, ಅನಂತ ಕರುಣ ಇದೆ ಅಂದರೆ ಅದು ಅನಂತ ಶಕ್ತಿಯ ದ್ಯೋತಕ, ಎಲ್ಲರ ಮೇಲೆ ಕರುಣ, ಯಾವನ ಮೇಲೆ ಯಾರು ಕರುಣೆ ತೋರಿಸಬೇಕಾಗಿಲ್ಲ, ಅವನು ಎಲ್ಲರ ಮೇಲೆ ಕರುಣೆ ತೋರಿಸ್ತಾನೆ. ಅಂದರೆ ಅವನು ಅನಂತ ಶಕ್ತಿಮಯನಾಗಿದ್ದರೇನೆ ಅಂತ ಕರುಣಾಮಯನಾಗಲಕ್ಕೆ ಸಾಧ್ಯವಿದೆ. ಅನಂತ ಕರುಣೆ ತೋರಿಸುತ್ತಾ ಇದ್ದಾನೆ ಅಂದರೆ, ಇನ್ನೊಬ್ಬರ ಮೇಲೆ ಕರುಣೆ ತೋರಿಸಬೇಕಾಗಿದ್ದ ಪರಿಸ್ಥಿತಿ ಬಂತು ಅಂತ ಹೇಳಿದರೆ, ಅವನಿಗೆ ಅನಂತ ಜ್ಞಾನ ಇದೆ, ಆದ್ದರಿಂದ ಅನಂತ ಕರುಣೆ ತೋರಿಸ್ತಾ ಇದ್ದಾನೆ. ಜ್ಞಾನವೇ ಇಲ್ಲದೇ ಇದ್ದರೆ ಕರುಣೆ ತೋರಿಸುವುದು ಹೇಗೆ? ಆದ್ದರಿಂದ ಅನಂತ ಜ್ಞಾನ ಪ್ರಿರಿಕ್ವಿಸಿಟ್ ಆಗಿಬಿಡುತ್ತೆ. ಯಾರು ಅನಂತ ಕರುಣೆ ಇನ್ನೊಬ್ಬರ ಮೇಲೆ ತೋರಿಸ್ತಾ ಇದ್ದಾನೋ, ಎಲ್ಲರೂ ಕರುಣಾಪಾತ್ರರಾಗಿದ್ದಾರೆಂದರೆ ಅವನಿಗೆ ಯಾರೂ ಕರುಣೆ ತೋರಿಸಬೇಕಾಗಿದ್ದಿಲ್ಲ. ಅಂತಹ ಪರಿಸ್ಥಿತಿ ಯಾವಾಗಿರುತ್ತೆ? ಅನಂತ ಆನಂದ ಉಳ್ಳವನಿಗೆ ಅನಂತ ಕರುಣೆ ತೋರಿಸುವ ಪರಿಸ್ಥಿತಿ ಬರುತ್ತೆ. ಯಾರಾದರೆ ಅವನಿಗೆ ಆನಂದ ಇಲ್ಲ ಅಂದರೆ ಇನ್ನೊಬ್ಬರ ಮೇಲೆ ಏನು ಕರುಣೆ ತೋರಿಸ್ತಾನೆ? ಆದ್ದರಿಂದ ಅನಂತ ಆನಂದ ಅನಂತ ಕರುಣೆಯಲ್ಲಿ ಒಳಗೊಂಡಿರುತ್ತೆ. ಆದ್ದರಿಂದ ಒಂದು ಗುಣದ ಒಳಗೆ ನಾವು ಎಲ್ಲ ಗುಣಗಳನ್ನು ಅನಂತತ್ವದಲ್ಲಿ ಕಾಣಬಹುದು. ಆದ್ದರಿಂದ ಭಗವಂತನ ಈ ಹೆಸರುಗಳನ್ನು ನೋಡುವಾಗ ಕೂಡ ಒಂದೊಂದು ಗುಣದ ವರ್ಣನೆಯನ್ನು ಮಾಡುವಾಗಲೂ ಆ ಎಲ್ಲ ಗುಣಗಳ ಚಿಂತನೆಯು ಅಲ್ಲಿ ಬರುತ್ತೆ. ಅದೇ ಸ್ಥೂಲವಾಗಿ ಆ ಹೆಸರು ನಾವು ಕೇಳುತ್ತಲೂ ನಮಗೆ ಬರುವ ಭಾವನೆ ಯಾವುದು, ಯಾವ ಭಗವಂತನ ರೂಪದ ಚಿಂತನೆ. ಯಾಕಂದರೆ ಒಂದೊಂದು ನಾಮ ರೂಪ ಗುಣ ಕ್ರಿಯೆ ಅಂತೇಳಿ ಒಂದು ಹೆಸರು ನೋಡಿದಾಗ ಆ ಹೆಸರಿಗೆ ಸಂಬಂಧಪಟ್ಟ ಒಂದು ರೂಪ, ಆ ರೂಪಕ್ಕೆ ಸಂಬಂಧಪಟ್ಟ ಗುಣಗಳು, ಅದಕ್ಕೆ ಸಂಬಂಧಪಟ್ಟ ಕ್ರಿಯೆಗಳು, ಈ ವಿಧವಾಗಿ ಈ ನಾಲ್ಕರ ಗುಂಪು, ಇದನ್ನು ನಾವು ಸ್ಥೂಲವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಯಾವ ಹೆಸರು ನಮಗೆ ಯಾವ ರೂಪ ಗುಣ ಕ್ರಿಯೆಗಳನ್ನು ತೋರಿಸುತ್ತೆ ಅಂತ. ಸಂಭವ ಅಂತ ಹೇಳಿದಾಗ ಭಗವಂತನ ಸೃಷ್ಟಿ ರೂಪ, ಎಲ್ಲ ಸರ್ವಕರ್ತ ಸರ್ವ ಸೃಷ್ಟಿಕರ್ತ ಅನ್ನುವ ಚಿಂತನೆ, ಆ ರೂಪದ ಭಗವಂತ ಸೃಷ್ಟಿಯನ್ನು ಮಾಡುತ್ತಿರುವ ರೂಪ, ಎಲ್ಲ ವಿಧ ಸಮಸ್ತ ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತಿರುವ ರೂಪವನ್ನು ಕಾಣುವುದು, ಹೀಗೆ ಭಗವಂತನ ರೂಪದ ಚಿಂತನೆಯನ್ನು ಮಾಡಬಹುದು. ಅದಕ್ಕೆ ತಕ್ಕಂತೆ ಗುಣಗಳಿಗೆ ತಕ್ಕಂತೆ ಕ್ರಿಯೆಗಳಿಗೆ ತಕ್ಕಂತೆ ನಾವು ಚಿಂತನೆ ಮಾಡಿದಾಗ ಈ ವಿಧವಾಗಿ ಸೃಷ್ಟಿಯನ್ನು ಹೇಗೆ ಭಗವಂತನ ಸೃಷ್ಟಿ ರೂಪವನ್ನು ಚಿಂತನೆ ಮಾಡ್ತೀವೋ ಸಂಭವನೆಯಲ್ಲಿ, ಸಂಭವ ಅನ್ನುವ ಹೆಸರು ಹೇಳಿದಾಗ, ಭಾವನ ಅಂತ ಹೇಳಿದಾಗ ಅವನ ರಕ್ಷಕ ಕಾರ್ಯ, ಅವನು ಸ್ಥಿತಿಕರ್ತ ಅನ್ನುವುದು, ಎಲ್ಲವನ್ನು ಕಾಪಾಡ್ತಾನೆ, ಎಲ್ಲವನ್ನು ಅದು ಯಾ ಹೇಗಿದೋ ಹಾಗೆ ಅಂದರೆ ಇರಬೇಕಾಗಿದ ರೀತಿಯಲ್ಲಿ, ಇರಬೇಕಾಗಿದ ರೀತಿಯಲ್ಲಿ ಎಲ್ಲವನ್ನು ಇಡ್ತಾನೆ ಅನ್ನುವ ಭಾವನೆ ನಮಗೆ ಬರುತ್ತೆ. ಆದ್ದರಿಂದ ಭಾವನ ಶಬ್ದ ಭಗವಂತನ ರಕ್ಷಣಾ ಕಾರ್ಯವನ್ನು ತಿಳಿಸಿಕೊಡುವಂತಾಗಿದೆ. ನಮಗೆ ಹೇಗೆ ಈ ಭೂ ಅನ್ನುವ ಶಬ್ದದಿಂದ ಭಾವನೆ ಬಂತು, ಹೇಗೆ ಭೂ ಅನ್ನುವ ಶಬ್ದದಿಂದ ಭಾವನೆ ಬಂತು ಅಂತ ಹೇಳಿದರೆ, ಭೂ ಸತ್ತಾಯಾಮ್ ಅಂಥೇಳಿ ಧಾತುಪಾಠದಲ್ಲಿ ಭೂ ಅಂದರೆ ಸತ್ತ ಅಂದರೆ ಎಕ್ಸಿಸ್ಟೆನ್ಸ್, ಇರುವಿಕೆ, ಇರುವಿಕೆಯನ್ನು ಹೇಳುವಂತಹ ಶಬ್ದ ಭೂ ಶಬ್ದ. ಈ ಇರುವಿಕೆಯನ್ನು ಹೇಳುವ ಭೂ ಶಬ್ದದಿಂದ ಸಂಭವ ಬಂತು, ಭಾವನಾ ಬಂತು. ಅಷ್ಟೇ ಅಲ್ಲದೆ ಈ ಭೂ ಅನ್ನುವ ಧಾತುವನ್ನೇ ಇಟ್ಟುಕೊಂಡು ನಾವು ಹೇಗೆ ಸೃಷ್ಟಿ ಮಾಡುವುದನ್ನು, ರಕ್ಷಣೆ ಮಾಡುವುದನ್ನು, ಸಂಹಾರ ಮಾಡುವುದನ್ನು ಎಲ್ಲವನ್ನು ಈ ಭೂ ಧಾತುವಿನಿಂದ ಹೇಗೆ ಹೇಳ್ತೀವಿ ಅನ್ನುವ ಪ್ರಶ್ನೆ ಬರುತ್ತೆ. ನಾವು ಭೂ ಅಂದರೆ ಇರುವಿಕೆ, ಯಾವುದು ಇಲ್ಲವೋ ಅದಕ್ಕೆ ಇರುವಿಕೆಯನ್ನು ಕೊಡುವುದೇ ಸೃಷ್ಟಿಸುವುದು. ಆದ್ದರಿಂದ ಇರುವಿಕೆ ಮುಂದೆ ಮೊದಲಿದ್ದಿಲ್ಲ, ಅದಕ್ಕೆ ಇರುವಿಕೆ ಕೊಡುತ್ತೆ, ಆದ್ದರಿಂದ ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ ಅಂಥೇಳಿ. ಅದೇ ವಿಧವಾಗಿ ಇರುವಿಕೆ ಇದ್ದದ್ದನ್ನು, ಆ ಇದ್ದದ್ದನ್ನು ಹೇಗೆ ಹೇಗೆ ಅದರಲ್ಲಿ ಪರಿವರ್ತನೆಗಳು ಬರುತ್ತೆ, ಚೇಂಜಸ್ ಬರುತ್ತೆ, ಆ ಚೇಂಜಸ್ ಬರಬೇಕಾಗಿದ್ದ ರೀತಿಯಲ್ಲಿ ಚೇಂಜಸ್ ತಂದು ಕೊಡುವುದು, ಹೇಗೆ ಹೇಗೆ ಪರಿವರ್ತನೆ ಮಾಡಬೇಕು ಮಾಡುವುದು, ಅದಕ್ಕೆ ಇರಬೇಕಾಗಿದ್ದ ರೀತಿಯಲ್ಲಿ ಇರುವಂತೆ ಮಾಡುವುದು, ಅದೇ ಸ್ಥಿತಿಕರ್ತ. ರಕ್ಷಣ ಕಾರ್ಯದಲ್ಲಿ ಪರಿವರ್ತನೆಗಳು ಕೂಡ, ಮಾಡಿಫಿಕೇಶನ್ಸು, ಅವು ಕೂಡ ಸೇರಿಕೊಂಡಿದೆ. ಈ ವಿಧವಾಗಿ ಯಾವುದು ಯಾವುದು ಹೇಗೆ ಇರಬೇಕು ಹಾಗೆ ಇರುವಂತೆ ಮಾಡುವುದೇ ರಕ್ಷಣಾ ಕಾರ್ಯ. ಆದ್ದರಿಂದ ಇರುವಿಕೆಯಿಂದ ರಕ್ಷಣವೂ ಬರುತ್ತೆ, ಮತ್ತು ಇರುವಿಕೆಯಿಂದ ಸಂಹಾರ ಹೇಗೆ ಬರುತ್ತೆ? ಇರುವಿಕೆಯನ್ನು ತೆಗೆದುಹಾಕುವುದೇ ಸಂಹಾರ. ಯಾವುದು ಇದೆಯೋ, ಇದ್ದ ವಸ್ತುವನ್ನು ಇಲ್ಲದಂತೆ ಮಾಡುವುದು, ಅದೇ ಸಂಹಾರವಾಗುತ್ತೆ. ಆದ್ದರಿಂದ ಇರುವಿಕೆ ಅನ್ನುವ ಒಂದು ರೂಪದಿಂದಲೇ, ಆ ಕಾರ್ಯದಿಂದಲೇ ಸೃಷ್ಟಿ ಸ್ಥಿತಿ ಲಯಗಳ ಮೂರನ್ನೂ ನಾವು ನೋಡಬಹುದು. ಆದ್ದರಿಂದ ಇರುವಿಕೆ ಮೂರನ್ನೂ ತಿಳಿಸಿಕೊಡುವಂತಹ ಶಬ್ದ ಆಗಿದೆ. ಹಾಗೆ ಇರುವಿಕೆ ಮೂರನ್ನೂ ತಿಳಿಸಿಕೊಡುತ್ತೆ ಅಂತ ಹೇಳಿದರೆ, ಇರುವಿಕೆ ಅನ್ನುವುದು ಯಾವುದು ಫೈನ್ ಅಂದರೆ ಫೈನೈಟ್ ಎಕ್ಸಿಸ್ಟೆನ್ಸ್ ಇಲ್ಲ, ಅನಿತ್ಯವಾದ ವಸ್ತುಗಳಲ್ಲಿ ಇರುವಿಕೆಯನ್ನು ನಾವು ಕಾಣಬಹುದು ರೀ. ನಿತ್ಯವಾದ ವಸ್ತುಗಳಲ್ಲಿ ಈ ಮೂರನ್ನು ಯಾವಾಗಲೂ ಇರುವಂಥದ್ದು, ನಿತ್ಯ ವಸ್ತುಗಳು ಯಾವಾಗಿರುವಂಥದ್ದು, ಅವುಗಳಲ್ಲಿ ಇರುವಿಕೆ ತರುವುದು ಇರುವಿಕೆ ತೆಗೆಯುವುದು ಅನ್ನುವುದಿಲ್ಲವಲ್ಲ. ನಿತ್ಯ ವಸ್ತುಗಳಲ್ಲಿ ಹಾಗೆ ನಾವು ಸೃಷ್ಟಿ ಸ್ಥಿತಿ ಲಯಗಳನ್ನು ನೋಡಬಹುದು. ಉದಾಹರಣೆಗೆ ಜೀವ ನಿತ್ಯನಾಗಿದ್ದಾನೆ, ಇಲ್ಲದ ಜೀವನನ್ನು ಇರುವಂತೆ ಮಾಡೋದಿಲ್ಲ, ಇದ್ದ ಜೀವನನ್ನು ಇಲ್ಲದಂತೆ ಮಾಡುವುದಿಲ್ಲ. ಆದ್ದರಿಂದ ಇರುವಿಕೆ ತರುವುದು, ಇಡುವುದು, ತೆಗೆಯುವುದು ಅನ್ನುವುದು ಜೀವನಿಗೆ ಇಲ್ಲವಲ್ಲ, ಮೂರು ಇಲ್ಲವಲ್ಲ. ಜೀವನಿಗೆ ಹೇಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಅನ್ವಯ ಮಾಡುವುದು ಅನ್ನುವ ಪ್ರಶ್ನೆ ಬರುತ್ತೆ. ಜೀವನಿಗೆ ಸೃಷ್ಟಿ ಸ್ಥಿತಿ ಲಯಗಳಂತ ಹೇಳಿದಾಗ, ಆ ಜೀವನಿಗೆ ದೇಹದ ಸಂಬಂಧ ಅದು ಇದ್ದಿಲ್ಲ, ಅದು ತರ್ತಾನೆ ಭಗವಂತ. ಅಂದರೆ ಒಂದು ದೇಹ ಕೊಟ್ಟಾಗ ಆ ದೇಹಕ್ಕೂ ಆ ಜೀವಕ್ಕೂ ಸಂಬಂಧ ಇದ್ದಿಲ್ಲ, ಇದ್ದ ಅದನ್ನು ತರ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಅದೇ ಸೃಷ್ಟಿ. ಜೀವ ಸೃಷ್ಟಿ ಅಂದರೆ ದೇಹದ ಜೊತೆಯಲ್ಲಿ ಸಂಪರ್ಕ ತರುವುದೇ ಜೀವ ಸೃಷ್ಟಿ ಆಗುತ್ತಷ್ಟೇ, ಅಂದರೆ ಆ ಸಂದರ್ಭದಲ್ಲಿ ಅಷ್ಟೇ ತಗೊಳ್ಳುವುದು. ಆಮೇಲೆ ಸ್ಥಿತಿ ಅಂದರೆ ಆ ದೇಹ ಇದ್ದಷ್ಟು ದಿನ ಆ ಜೀವ ಆ ದೇಹದಲ್ಲಿ ಇದ್ದು ಆ ದೇಹವನ್ನು ಹೇಗೆ ಹೇಗೆ ಬಳಸ್ತಾನೆ, ಆ ದೇಹವನ್ನು ಹೇಗೆ ತಾನು ನಿರ್ವಹಣೆ ಮಾಡ್ತಾನೆ, ಆ ದೇಹದ ಮೂಲಕವಾಗಿ ಹೇಗೆ ಸಾಧನೆ ಮಾಡ್ತಾನೆ ಅಂತ ಭಗವಂತ ಮಾಡ್ತಾನಾದ್ದರ ಅದೇ ಅವನು ಆ ದೇಹದಲ್ಲಿ ಆ ಜೀವನಿಗೆ ಕೊಡುವಂತಹ ಸ್ಥಿತಿ ಕಾರ್ಯ. ಆ ದೇಹದ ಜೊತೆಯಲ್ಲಿ ಸಂಪರ್ಕವನ್ನು ತೆಗೆದು ಬಿಟ್ಟಾಗ ಜೀವನಿಗೆ, ಅದೇ ಆ ಜೀವನಿಗೆ ಜೀವಸಂಹಾರ ಅಂದರೆ ಜೀವನನ್ನು ಕೊಲ್ಲ ಹಾಕೋದಿಲ್ಲ, ಆ ಜೀವನಿಗೆ ದೇಹದ ಸಂಪರ್ಕವನ್ನು ತೆಗೆದು ಹಾಕ್ತಾನೆ, ಅದನ್ನು ಇದ್ದ ಸಂಪರ್ಕವನ್ನು ಇಲ್ಲದಂತೆ ಮಾಡ್ತಾನೆ, ಅದೇ ಸಂಹಾರ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯಗಳು ಆ ಜೀವನಿಗೆ ಹಾಗೆ ನಿತ್ಯವಾದ ಜೀವನಿಗೂ ಅನ್ವಯ ಮಾಡಬಹುದು, ಆ ರೀತಿಯಲ್ಲಿ ಅನ್ವಯ ಮಾಡುವುದಷ್ಟೇ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯಗಳು ಜೀವನಿಗೂ ನಾವು ಆ ವಿಧವಾಗಿ ಹೇಳ್ತೀವಿ. ಆಯ್ತು ರೀ, ಜೀವ ಚೇತನನಾಗಿದ್ದಾನೆ, ಅವನಿಗೆ ಹಾಗೆ ಹೇಳಬಹುದು. ನಿತ್ಯವಾದ ಜಡ ವಸ್ತುಗಳು, ಉದಾಹರಣೆಗೆ ಕಾಲ ಇದೆ, ನಿತ್ಯವಾದ ಕಾಲಕ್ಕೆ ಅದಕ್ಕೆ ಎಂತಹ ಸೃಷ್ಟಿ ಸ್ಥಿತಿ ಲಯಗಳು ಹೇಳಬಹುದು? ಯಾಕಂದ್ರೆ ಕಾಲ ಯಾವಾಗಲೂ ಟೈಮ್ ಯಾವಾಗಲೂ ಇದೆ, ಕಾಲ ಯಾವಾಗಲೂ ಇದೆ, ಅದು ನಿತ್ಯವಾಗಿದೆ, ಅದಕ್ಕೆ ಸೃಷ್ಟಿ ಸ್ಥಿತಿ ಲಯಗಳು ಹಾಗೆ. ಅಂದರೆ ಕಾಲದ ವಿಭಾಗಗಳು ತಗೊಂಡ್ರೆ ಒಂದು ಸೆಕೆಂಡ್ ಇರ್ಬೋದು, ಒಂದು ನಿಮಿಷ ಇರ್ಬೋದು, ಗಂಟೆ ಇರ್ಬೋದು, ದಿನ ಇರಬಹುದು, ಇಲ್ಲ ಒಂದು ಯುಗವೇ ಇರಬಹುದು, ಇಲ್ಲ ಒಂದು ಮಹಾಕಲ್ಪ ಅನೇಕ ಯುಗಗಳ ಸಮಾಹಾರ ಇರಬಹುದು. ಹೀಗೆ ಇರುವಾಗ ಈ ಕಾಲದ ವಿಭಾಗಗಳಿಗೆ ಅವುಗಳಿಗೆ ಮೊದಲಿದೆ, ಮಧ್ಯ ಇದೆ, ಕೊನೆ ಇದೆ. ಯಾವುದೇ ಒಂದು ಕಾಲ ವಿಭಾಗ ತಗೊಳ್ಳ್ರಿ, ಒಂದು ಸಂವತ್ಸರ ಅಂತ ಹೇಳಿದರೆ ಸಂವತ್ಸರ ಮೊದಲಾಗತ್ತೆ, ಆ ಸಂವತ್ಸರ ಮಧ್ಯ ಆಗತ್ತೆ, ಕೊನೆ ಆಗತ್ತೆ, ಇನ್ನೊಂದು ಸಂವತ್ಸರ ಬರುತ್ತೆ. ನಾವು ಅದೇ ಪ್ರಭಾವ ಮತ್ತು ಪ್ರಭಾವ ಬರುತ್ತೆ ಅಲ್ವಾ ಅಂದರೆ ಅದೇ ಅದೇ ಪ್ರಭಾವ ಅಲ್ಲ, ಅದು ನೆಕ್ಸ್ಟ್ ಸೈಕಲ್ನಲ್ಲಿ ಬರುವ ಪ್ರಭಾವ ಸಂವತ್ಸರ. ಆದ್ದರಿಂದ ಸಂವತ್ಸರಗಳು ಒಂದು ಕಳೆದು ಹೋದ ಸಂವತ್ಸರ ಮತ್ತು ಬರುವುದಿಲ್ಲ, ಯಾವುದೇ ಒಂದು ಕಾಲದ ವಿಭಾಗ ಕಳೆದು ಹೋಗಿದ್ದು ಮತ್ತು ಬರುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಕಾಲದ ವಿಭಾಗಕ್ಕೂ ಕೂಡ ಸೃಷ್ಟಿ ಸ್ಥಿತಿ ಲಯ ಇದೆ. ಆದರೆ ಆದ್ದರಿಂದ ನಿತ್ಯವಾದ ಕಾಲಕ್ಕೂ ಕೂಡ ಕಾಲಕ್ಕೆ ನಿತ್ಯವಾಗಿದ್ದರೂ ಅದರ ವಿಭಾಗಗಳಿಗೆ ಸೃಷ್ಟಿ ಇದೆ. ಹೀಗೆ ಜಡ ಪದಾರ್ಥಗಳು ನಿತ್ಯವಾದಕ್ಕೂ ಸಹಿತ ಭಗವಂತ ಈ ವಿಧವಾದಂತಹ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ. ಹೀಗೆ ಭಗವಂತ ಸಮಸ್ತ ಜಡ ಚೇತನ ವಸ್ತುಗಳಿಗೂ ಕೂಡ ಸೃಷ್ಟಿ ಸ್ಥಿತಿ ಲಯಗಳನ್ನು ಭಗವಂತ ನೇಮನ ಮಾಡ್ತಾನೆ. ಆದ್ದರಿಂದ ಈ ಭಾವನಾ ಅನ್ನುವ ಶಬ್ದ ಸ್ಥಿತಿ ಕಾರ್ಯವನ್ನು ತಿಳಿಸಿಕೊಡುವಂಥದ್ದಾಗಿದೆ. ಆದ್ದರಿಂದ ಈ ಭಾವಶಬ್ದವನ್ನು ನೋಡುವಾಗ ಇನ್ನೊಂದು ಚಿಂತನೆಯೂ ಕೂಡ ನಾವು ಮಾಡಬಹುದಾಗಿದೆ. ಏನು ಅಂತ ಹೇಳಿದರೆ ಪ್ರಣವ ಓಂಕಾರ. ನಾವು ಪುರುಷಸೂಕ್ತ ನೋಡುವಾಗ ಅದನ್ನು ನೋಡಿದ್ದೀವಿ. ಏನಂತ ಹೇಳಿದರೆ ಪ್ರಣವ ಓಂಕಾರದಿಂದ ನಾವು ವ್ಯಾಹೃತಿಗಳು ಬಂತು. ಅಂದರೆ ಓಂಕಾರ ಅದು ಭಗವಂತನ ಸ್ವರೂಪ. ಒಂದು ನೋಡಿರಿ, ಆ ಬೀಜ ಅಕ್ಷರ ಅಂತ ತಗೊಂಡಾಗ ಅಕ್ಷರಗಳ ಲೆವೆಲ್ನಲ್ಲಿ ಒಂದು ಚಿಂತನೆ, ಆ ಅಕ್ಷರಗಳಲ್ಲಿರುವ ಭಗವಂತನ ರೂಪಗಳಲ್ಲಿಯೂ ಒಂದು ಚಿಂತನೆ ಬರಬೇಕು. ಓಂಕಾರ ಪ್ರತಿಪಾದ್ಯ, ಓಂಕಾರಾತ್ಮಕನಾದ ಭಗವಂತನ ಸ್ವರೂಪ ಹೊಂದಿದೆ ಪ್ರಣವ ಸ್ವರೂಪ. ಅದು ಓಂಕಾರ ಸ್ವರೂಪ ಭಗವಂತ. ಅವನು ತನ್ನ ರೂಪಗಳಿಂದ ಬಂತು ರೂಪಗಳನ್ನು ಹೊರಹೊಮ್ಮುತ್ತಾನೆ. ಅದನ್ನು ಹೇಗೆ ಪ್ರಣವ ಓಂಕಾರದಿಂದ ಅದರಲ್ಲಿರುವ ಮೂರು ಅಕ್ಷರಗಳು ಆ ಊಮ, ಅದರಿಂದ ವ್ಯಾಹೃತಿಗಳು ಭೂಹು ಭುವಃ ಸ್ವಃ ಅನ್ನುವುದು, ಅದರಿಂದ ಗಾಯತ್ರಿ ಮಂತ್ರದ ಮೂರು ಪಾದಗಳು ಬರುವುದು, ಅದರಿಂದ ಪುರುಷ ಸೂಕ್ತದ ಮೂರು ವರ್ಗಗಳು ಬರುವುದು, ಇದು ನಾವು ನೋಡಬಹುದು. ಸೊ ಆದ್ದರಿಂದ ಅದರ ಮೂಲಕವಾಗಿ ಈ ಶಬ್ದವನ್ನು ಹೇಗೆ ನೋಡುವುದು, ಅಲ್ಲಿ ಭಗವಂತನ ರೂಪಗಳ ಚಿಂತನೆ, ಅಲ್ಲಿ ಬರುವ ಅಕ್ಷರಗಳ ವಿಭಾಗಗಳ ಚಿಂತನೆ, ಆ ಬೀಜಗಳ ಚಿಂತನೆ, ಅವೆಲ್ಲವನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಸೊ ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಪ್ರಶ್ನೆ